ಎಹೆಚ್ಕೇಲನ ಪ್ರವಾದನೆಯ ಗ್ರಂಥ ಅಧ್ಯಾಯ 46. ಸಬ್ಬತ್ತಿನ ಮತ್ತು ಅಮಾವಾಸ್ಯೆಯ ಪೂಜೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ವಾರದೊಳಗೆ ಕೆಲಸ ನಡೆಯುವ ಆರು ದಿವಸಗಳಲ್ಲಿ ಒಳಗಣ ಪ್ರಾಕಾರದ ಮೂಡಲ ಹೆಬ್ಬಾಗಿಲು ಮುಚ್ಚಿರಬೇಕು, ಆದರೆ ಸಬ್ಬತ್ ದಿನದಲ್ಲಿಯೂ ಅಮಾವಾಸ್ಯೆಯಲ್ಲಿಯೂ ತೆರೆದಿರಬೇಕು. ಪ್ರಭುವು ಹೊರಗಣ ಕೈಸಾಲೆಯ ಮಾರ್ಗವಾಗಿ ಆ ಹೆಬ್ಬಾಗಿಲನ್ನು ಪ್ರವೇಶಿಸಿ ಬಾಗಿಲ ನಿಲವು ಕಂಬದ ಪಕ್ಕದಲ್ಲಿ ನಿಂತುಕೊಂಡು ತಾನು ಒಪ್ಪಿಸಿದ ಸರ್ವಾಂಗ ಹೋಮ ಪಶುವನ್ನು ಸಮಾಧಾನ ಯಜ್ಞ ಪಶುಗಳನ್ನು ಯಾಜಕರು ಅರ್ಪಿಸುತ್ತಿರುವಾಗ ಬಾಗಿಲ ಹೊಸ್ತಲಿನಲ್ಲಿ ಅಡ್ಡಬೀಳಲಿ, ಆಮೇಲೆ ಹೊರಟು ಹೋಗಲಿ. ಅಂದು ಸಂಜೆಯ ತನಕ ಬಾಗಿಲನ್ನು ಮುಚ್ಚಬಾರದು. ಸಬ್ಬತ್ ದಿನಗಳಲ್ಲಿಯೂ ಅಮಾವಾಸ್ಯೆಗಳಲ್ಲಿಯೂ ದೇಶದ ಜನರು ಆ ಹೆಬ್ಬಾಗಿಲ ದ್ವಾರದ ಮುಂದೆ ಯಹೋವನ ಸಮ್ಮುಖವಾಗಿ ಅಡ್ಡಬೀಳಲಿ. ಸಬ್ಬತ್ ದಿನದಲ್ಲಿ ಪ್ರಭುವು ಯಹೋವನಿಗೆ ಪೂರ್ಣಾಂಗವಾದ ಆರು ಕುರಿಗಳನ್ನು, ಪೂರ್ಣಾಂಗವಾದ ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸತಕ್ಕದ್ದು. ಟಗರಿನೊಡನೆ 30 ಸೇರು ಗೋಧಿ ಹಿಟ್ಟನ್ನು, ಕುರಿಗಳೊಡನೆ ಶಕ್ತಿ ಇದ್ದಷ್ಟು ಗೋಧಿ ಹಿಟ್ಟನ್ನು 30-30 ಸೇರು ಗೋಧಿ ಹಿಟ್ಟಿಗೆ 6-6 ಸೇರಿನಂತೆ ಎಣ್ಣೆಯನ್ನು ಧಾನ್ಯ ನೈವೇದ್ಯಕ್ಕಾಗಿ ಕೊಡಲಿ. ಅಮಾವಾಸ್ಯೆಯಲ್ಲಿ ಅವನು ಪೂರ್ಣಾಂಗವಾದ ಒಂದು ಹೋರಿಯನ್ನು, 6 ಕುರಿಗಳನ್ನು, ಒಂದು ಟಗರನ್ನು ಒಪ್ಪಿಸತಕ್ಕದ್ದು. ಅದು ಪೂರ್ಣಾಂಗವಾಗಿಯೇ ಇರಬೇಕು. ಮತ್ತು ಹೋರಿಯೊಡನೆ 30 ಸೇರು, ಟಗರಿನೊಡನೆ 30 ಸೇರು, ಕುರಿಗಳೊಡನೆ ಶಕ್ತಿ ಇದ್ದಷ್ಟು ಸೇರು ಗೋಧಿ ಹಿಟ್ಟನ್ನು 30-30 ಸೇರಿಗೆ 6-6 ಸೇರಿನಂತೆ ಎಣ್ಣೆಯನ್ನು ಧಾನ್ಯ ನೈವೇದ್ಯಕ್ಕಾಗಿ ಒದಗಿಸಬೇಕು. ದೇವಾಲಯ ಗಮನಾಗಮನ ಕ್ರಮ, ವಿವಿಧ ನಿಯಮಗಳು. ಪ್ರಭುವು ಪ್ರವೇಶ ಮಾಡುವಾಗ ಹೆಬ್ಬಾಗಿಲ ಕೈಸಾಲೆಯ ಮಾರ್ಗವಾಗಿ ಸೇರಿ ಅದೇ ಮಾರ್ಗವಾಗಿ ಹೊರಡಲಿ. ದೇಶದ ಜನರಾದರೋ ಹಬ್ಬಗಳಲ್ಲಿ ಯಹೋವನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವಾಗ ಬಡಗಣ ಬಾಗಿಲಿಂದ ಆರಾಧಿಸುವುದಕ್ಕೆ ಪ್ರವೇಶಿಸಿದವನು ತೆಂಕಣ ಬಾಗಿಲಿಂದ ಹೊರಡಲಿ. ತೆಂಕಣ ಬಾಗಿಲಿಂದ ಪ್ರವೇಶಿಸಿದವನು ಬಡಗಣ ಬಾಗಿಲಿಂದ ಹೊರಡಲಿ. ತಾನು ಪ್ರವೇಶಿಸಿದ ಬಾಗಿಲಿಂದ ಹಿಂದಿರುಗದೆ ಬಂದ ಮುಖವಾಗಿಯೇ ಹೋಗಲಿ. ಜನರು ಪ್ರವೇಶಿಸುವಾಗ ಪ್ರಭುವು ಅವರ ಮಧ್ಯದಲ್ಲಿ ಪ್ರವೇಶಿಸಲಿ, ಅವರು ಹೊರಡುವಾಗ ಅವನು ಹೊರಡಲಿ. ಪ್ರಭುವು ಉತ್ಸವಗಳಲ್ಲಿಯೂ ಹಬ್ಬಗಳಲ್ಲಿಯೂ ಹೋರಿಯೊಡನೆ 30 ಸೇರು, ಟಗರಿನೊಡನೆ 30 ಸೇರು, ಕುರಿಗಳೊಡನೆ ಶಕ್ತಿ ಇದ್ದಷ್ಟು ಸೇರು ಗೋಧಿ ಹಿಟ್ಟನ್ನು 30-30 ಸೇರಿಗೆ 6-6 ಸೇರಿನಂತೆ ಎಣ್ಣೆಯನ್ನು ಧಾನ್ಯ ನೈವೇದ್ಯಕ್ಕಾಗಿ ಒದಗಿಸಬೇಕು. ಪ್ರಭುವು ಸ್ವಂತ ಇಚ್ಛೆಯಿಂದ ಕಾಣಿಕೆಯನ್ನಾಗಲಿ, ಸರ್ವಾಂಗ ಹೋಮವನ್ನಾಗಲಿ, ಸಮಾಧಾನ ಯಜ್ಞಗಳನ್ನಾಗಲಿ ಯಹೋವನಿಗೆ ಸಮರ್ಪಿಸಬೇಕೆಂದಿರುವಾಗ ಅವನಿಗಾಗಿ ಮೂಡಲ ಹೆಬ್ಬಾಗಿಲನ್ನು ತೆರೆಯಬೇಕು. ಅವನು ಸಬ್ಬತ್ ದಿನದಲ್ಲಿ ಸಮರ್ಪಿಸುವಂತೆ ಸರ್ವಾಂಗ ಹೋಮ ಪಶುವನ್ನು, ಸಮಾಧಾನ ಯಜ್ಞ ಪಶುಗಳನ್ನು ಸಮರ್ಪಿಸಿ ಹೊರಡಲಿ. ಹೊರಟ ಮೇಲೆ ಬಾಗಿಲನ್ನು ಮುಚ್ಚಬೇಕು. ನಿತ್ಯ ಸರ್ವಾಂಗ ಹೋಮ. ನೀನು ಪೂರ್ಣಾಂಗವಾದ ವರುಷದ ಕುರಿಯನ್ನು ಯಹೋವನಿಗೆ ಸರ್ವಾಂಗ ಹೋಮವಾಗಿ ದಿನವಹಿ ಅರ್ಪಿಸಬೇಕು. ಪ್ರತಿದಿನ ಬೆಳಿಗ್ಗೆ ಅದನ್ನು ಅರ್ಪಿಸತಕ್ಕದ್ದು. ಅದರೊಂದಿಗೆ ಪ್ರತಿದಿನ ಬೆಳಿಗ್ಗೆ ಧಾನ್ಯ ನೈವೇದ್ಯವಾಗಿ 5 ಸೇರು ಗೋಧಿ ಹಿಟ್ಟನ್ನು, ಅದನ್ನು ನೆನೆಸುವುದಕ್ಕೆ 2 ಸೇರು ಎಣ್ಣೆಯನ್ನು ನೀನು ಸಮರ್ಪಿಸಬೇಕು. ಇವುಗಳನ್ನು ಪ್ರತಿನಿತ್ಯವೂ ಯಹೋವನಿಗೆ ಧಾನ್ಯ ನೈವೇದ್ಯವಾಗಿ ಅರ್ಪಿಸತಕ್ಕದ್ದು. ಇದು ಶಾಶ್ವತ ನಿಯಮ. ಯಾಜಕರು ಕುರಿಯನ್ನು, ಧಾನ್ಯ ನೈವೇದ್ಯವನ್ನು, ಎಣ್ಣೆಯನ್ನು ನಿತ್ಯ ಸರ್ವಾಂಗ ಹೋಮವಾಗಿ ಪ್ರತಿದಿನ ಬೆಳಿಗ್ಗೆ ಸಮರ್ಪಿಸಬೇಕು. ಪ್ರಭುವಿನ ಸ್ವಾಸ್ಥ್ಯವು ಪರಾಧೀನವಾಗಕೂಡದು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಪ್ರಭುವು ತನ್ನ ಮಕ್ಕಳಲ್ಲಿ ಒಬ್ಬನಿಗೆ ಭೂದಾನ ಮಾಡಿದರೆ ಅದು ತಂದೆಯ ಸ್ವಾಸ್ಥ್ಯವಾದ ಕಾರಣ ಮಕ್ಕಳಿಗೆ ಹಕ್ಕು ಬರುವುದು. ಅದು ಬಾಧ್ಯವಾಗಿ ಸಿಕ್ಕಿದ ಸ್ವಾಸ್ಥ್ಯವೇ. ಆದರೆ ಪ್ರಭುವು ತನ್ನ ಭೂಮಿಯ ಒಂದು ಭಾಗವನ್ನು ತನ್ನ ಸೇವಕರಲ್ಲಿ ಒಬ್ಬನಿಗೆ ದಾನ ಮಾಡಿದರೆ ಬಿಡುಗಡೆಯ ವರುಷದವರೆಗೆ ಅದು ಅವನ ಅಧೀನವಾಗಿರುವುದು. ಆಮೇಲೆ ಅದು ಪುನಃ ಪ್ರಭುವಿನ ವಶವಾಗುವುದು. ಆದರೆ ಪ್ರಭುವು ತನ್ನ ಮಕ್ಕಳಿಗೆ ಕೊಟ್ಟ ಸ್ವಾಸ್ಥ್ಯವು ಅವರಿಗೆ ಸೇರಿಬಿಡುವುದು. ಇದಲ್ಲದೆ ಪ್ರಭುವು ಪ್ರಜೆಗಳ ಪಿತ್ರಾರ್ಜಿತ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಅವರ ಬಾಧ್ಯತೆಯನ್ನು ತಪ್ಪಿಸಬಾರದು. ಸ್ವಂತ ಭೂಮಿಯನ್ನೇ ಭಾಗಿಸಿ ತನ್ನ ಮಕ್ಕಳಿಗೆ ಪಾಲು ಕೊಡಲಿ, ಇಲ್ಲವಾದರೆ ನನ್ನ ಪ್ರಜೆಯಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಭೂಸ್ಥಿತಿಯನ್ನು ಕಳಕೊಂಡು ದಿಕ್ಕಾಪಾಲಾಗಿ ಹೋದಾನು. ದೇವಾಲಯದ ಪಾಕಶಾಲೆಗಳು. ಬಳಿಕ ಆ ಪುರುಷನು ನನ್ನನ್ನು ಹೆಬ್ಬಾಗಿಲ ಪಕ್ಕದಲ್ಲಿನ ಪ್ರವೇಶದ ಮಾರ್ಗವಾಗಿ ಬಡಗಲಿಗೆ ಅಭಿಮುಖವಾಗಿಯೂ ಯಾಜಕರಿಗೆ ನೇಮಕವಾಗಿಯೂ ಇರುವ ಪರಿಶುದ್ಧವಾದ ಕೋಣೆಗಳಿಗೆ ಬರಮಾಡಿದನು. ಇಗೋ, ಅವುಗಳ ಹಿಂದೆ ಪೊಡುವಲಲ್ಲಿ ಒಂದು ಸ್ಥಳವಿತ್ತು. ಆಗ ಅವನು ನನಗೆ, ಯಾಜಕರು ಹವಿಸನ್ನು ಹೊರಗಣ ಪ್ರಾಕಾರಕ್ಕೆ ಒಯ್ದು ಜನರನ್ನು ಶುದ್ಧಿ ಮಾಡದ ಹಾಗೆ ಪ್ರಾಯಶ್ಚಿತ ಯಜ್ಞ ಪಶುವಿನ ಮತ್ತು ದೋಷಪರಿಹಾರಕ ಯಜ್ಞ ಪಶುವಿನ ಮಾಂಸವನ್ನು ಬೇಯಿಸುವುದಕ್ಕೂ ಧಾನ್ಯ ನೈವೇದ್ಯವನ್ನು ಪಕ್ವ ಮಾಡುವುದಕ್ಕೂ ಈ ಸ್ಥಳವು ಏರ್ಪಟ್ಟಿದೆ ಎಂದು ಹೇಳಿದನು. ತರುವಾಯ ಅವನು ನನ್ನನ್ನು ಹೊರಗಣ ಪ್ರಾಕಾರಕ್ಕೆ ಬರಮಾಡಿ ಅಲ್ಲಿನ ನಾಲ್ಕು ಮೂಲೆಗಳ ಮಾರ್ಗವಾಗಿ ಕರಕೊಂಡು ಹೋದನು. ಇಗೋ, ಪ್ರಾಕಾರದ ಒಂದೊಂದು ಮೂಲೆಯಲ್ಲಿ ಒಂದೊಂದು ಒಳ ಅಂಗಳವೂ ಕಾಣಿಸಿತು. ಹೌದು, ಪ್ರಾಕಾರದ ನಾಲ್ಕು ಮೂಲೆಗಳಲ್ಲಿಯೂ 40 ಮೊಳ ಉದ್ದದ 30 ಮೊಳ ಅಗಲದ ಪ್ರತ್ಯೇಕವಾದ ಅಂಗಳಗಳು ಇದ್ದವು. ಮೂಲೆಗಳಲ್ಲಿನ ಆ 4 ಅಂಗಳಗಳು ಒಂದೇ ಅಳತೆಯಾಗಿದ್ದವು. ಅವುಗಳೊಳಗೆ ಸುತ್ತಲೂ, ಅಂದರೆ ಆ 4 ಅಂಗಗಳ ಸುತ್ತುಮುತ್ತಲೂ ಕಲ್ಲಿನ ವರಸೆಯು ಚಾಚಿಕೊಂಡಿತು. ಆ ವರಸೆಗಳ ಕೆಳಗೆ ಒಲೆಗಳು ಸುತ್ತಲೂ ಕಟ್ಟಿದ್ದವು. ಆಗ ಅವನು ನನಗೆ, ಇವು ದೇವಾಲಯದ ಸೇವಕರು ಯಜ್ಞ ಪಶುಗಳನ್ನು ತಂದ ಜನರಿಗೋಸ್ಕರ ಅವುಗಳ ಮಾಂಸವನ್ನು ಬೇಯಿಸುವ ಪಾಕಶಾಲೆಗಳು ಎಂದು ಹೇಳಿದನು.